विग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशादिनः इष्टदान् कष्टहर्तॄन्नः विद्यामान्यान् मुनीन् नुमः। वादिराजपदद्वन्द्व वारिजासक्तमानसान् विश्वप्रिय गुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शवतो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ಭಗವಂತನ ಕರೆಗೆ ಓಗೊಟ್ಟು ಹರಿಪಾದಕ್ಕೆ ಸೇರಲಿಕ್ಕೆ ಹೊರಟವರು ಅಡ್ವೇ ಹರಿದಾಸ ಭಟ್ರು. ಅವರ ಮಕ್ಕಳು ಶ್ರೀನಿವಾಸ ಭಟ್ ಮತ್ತು ಪುರುಷೋತ್ತಮ ಭಟ್, ಪುಂಡರೀಕಾಕ್ಷ, ಮುರಳೀಧರ ರಾವ್ ಅಂತ ಇವರೆಲ್ಲರೂ ಅವರ ತಂದೆಯಾಗಿರತಕ್ಕಂಥ ಅಡ್ವೇ ಹರಿದಾಸ ಭಟ್ಟರ ಒಂದು ಸದ್ಗತಿಗಾಗಿ ಗರುಡ ಪುರಾಣವನ್ನು ಹಮ್ಮಿಕೊಂಡಿದ್ದಾರೆ. ಪ್ರವಚನವನ್ನು ಅವರ ಅಂತರ್ಯಾಮಿ ಹರಿದಾಸ ಭಟ್ಟರ ಅಂತರ್ಯಾಮಿ ಭಗವಂತನ ಪ್ರೀತಿಗಾಗಿ ಈ ಗರುಡ ಪುರಾಣ ಹೇಳೋದಾಗುತ್ತೆ. ವಿಶೇಷವಾಗಿರತಕ್ಕಂಥ ಸಾಧನೆಯನ್ನು ನಿತ್ಯ ಸಾಲಗ್ರಾಮ ಪೂಜಾದಿಗಳನ್ನು ಮಾಡಿಕೊಂಡು ಮಾಡಬೇಕಾದ ಕಾರ್ಯಗಳನ್ನು ನಿರ್ವಹಿಸಿ ಭಗವಂತನ ಸನ್ನಿಧಾನ ಸೇರಿದ್ದಾರವರು. ಇನ್ನು ಗರುಡ ಪುರಾಣ ಮೂರು ರೀತಿಯಾಗಿದೆ. ಅದರಲ್ಲಿ ಗರುಡ ಪುರಾಣದಲ್ಲಿ ಮೂರು ಭಾಗ, ಬ್ರಹ್ಮಕಾಂಡ ಮತ್ತು ವಿಶೇಷವಾಗಿರತಕ್ಕಂಥ ವ್ರತಕಾಂಡ, ಪ್ರೇತಕಾಂಡ. ಭಗವಂತನ ಪಾದಕ್ಕೆ ಸೇರಿರತಕ್ಕಂಥ ಒಂದು ಸಂದರ್ಭದಲ್ಲಿ ಹೇಳತಕ್ಕಂಥ ಒಂದು ಕಾಂಡ ಪ್ರೇತಕಾಂಡ. ಅದರಲ್ಲಿ ವಿಶೇಷವಾಗಿರತಕ್ಕಂಥ ಯಾರು ಯಾರು ಮಹಾನುಭಾವರಿರ್ತಾರೆ, ಆ ಪುಣ್ಯವಂತರು, ಆ ಪುಣ್ಯವಂತರಿಗೆ ಹೇಗೆ ಸದ್ಗತಿಯಾಗುತ್ತೆ, ಹಾಗೆ ಪಾಪಿಗಳು ಹೇಗೆ, ಎಲ್ಲವನ್ನು ಕೂಡ ಹೇಳ್ತಕ್ಕಂಥದ್ದು ಈ ಒಂದು ವಿಶೇಷವಾಗಿರತಕ್ಕಂಥ ಗರುಡ ಪುರಾಣ ಪ್ರೇತಕಾಂಡ ಬರ್ತಾ ಇದೆ. ಇದರಲ್ಲಿ ಸೂತ ಶೌನಕರ ಸಂವಾದವನ್ನು ಶುರು ಮಾಡ್ತಾ ಇದ್ದಾರೆ. ನೈಮಿಷ ಕ್ಷೇತ್ರದಲ್ಲಿ ಶೌನಕಾದಿ ಮಹರ್ಷಿಗಳೆಲ್ಲ ಸತ್ರಯಾಗವನ್ನು ಮಾಡುವಾಗ ಸೂತ ಆಚಾರ್ಯರು ವಿಶೇಷವಾಗಿ ಅನೇಕ ಭಗವಂತನ ಕಥೆಗಳನ್ನು ಹೇಳ್ತಾ ಇದ್ದರು. ಅಲ್ಲಿ ಸೂತಾಚಾರ್ಯರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಯ್ಯ ಕಥಿತೋ ಭವತಾ ಸಮ್ಯಕ್ ದೇವಮಾರ್ಗ ಸುಖಪ್ರದ, ಅಧುನಾ ಶ್ರೋತುಮಿಚ್ಛಾಮಿ ಯಮಮಾರ್ಗಂ ಭಯಂಕರಂ. ನೀವು ವಿಶೇಷವಾಗಿ ದೇವ ಮಾರ್ಗವನ್ನು ಕುರಿತು ಹೇಳಿದ್ದೀರಿ. ಸಜ್ಜನರಾದವರು ಪ್ರಾಣತ್ಯಾಗ ಮಾಡಿದರೆ ಹೇಗೆ ಹೊರಡುತ್ತಾರೆ ಎಂಬುದನ್ನು ಎಲ್ಲವನ್ನು ಹೇಳಿದ್ದೀರಿ. ಇವಾಗ ಭಯಂಕರವಾದ ಯಮಮಾರ್ಗವನ್ನು ಕುರಿತು ಹೇಳಿ. ಅವ್ರಿಗೆ ಹೇಳ್ತಾ ಇದ್ದಾರೆ, ಒಳ್ಳೆ ಪುಣ್ಯಕರ್ಮಗಳನ್ನೇ ಮಾಡಿರತಕ್ಕಂಥ ವ್ಯಕ್ತಿಗಳಿಗೆ ಸಿಗುವಂಥ ಲೋಕಗಳು ದೇವ ಮಾರ್ಗ, ಪುಣ್ಯಲೋಕಗಳು. ಅದಕ್ಕೆ ಹೋಗತಕ್ಕ ಮಾರ್ಗ ದೇವ ಮಾರ್ಗ ಅಂತ ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ನಾನಾ ಸ್ಥಾನ ಸ್ಥಿತೋ ಜೀವೋ ಭುಂಕ್ತೆ ಭೋಗಾನನೇಕಧಾ ಧರ್ಮ ಸಾಧ್ಯಾನಿ ತಾನಿ ತೂ. ಜೀವರಾಶಿಗಳು ತಾವು ಏನೇನು ವಿಶೇಷ ಸಾಧನೆ ಮಾಡಿಕೊಂಡಿರ್ತಾರೆ ಅದಕ್ಕೆ ತಕ್ಕಂತೆ ಕೆಲವರು ನಕ್ಷತ್ರ ಲೋಕ, ಕೆಲವರು ಸೂರ್ಯಲೋಕ, ಕೆಲವರು ವಿಶೇಷವಾಗಿರತಕ್ಕಂಥ ಮಹರಲೋಕ, ಜನೋಲೋಕ, ಅಲ್ಲಿಗೆಲ್ಲ ಹೋಗ್ತಾರೆ, ಸ್ವರ್ಗಲೋಕಕ್ಕೆ ಹೋಗುವರು. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಉಪಾಸ್ಯತೆ ದೇವಗಣೈ ಪುಣ್ಯವದ್ಭಿಸ್ತಾಪರೈ ನರೈ ಪದ್ಮಸಂಸ್ಥೋ ದಿವಾಕರ ರವಿಗ್ರಹೇ ಕುರುಕ್ಷೇತ್ರೇ ಯೇ ಮಹಾದಾನಕಾರಿಣ ಉಪಾಸಕಾಶ್ಚ ಗಾಯತ್ರ್ಯಾ ವೇದಾಧ್ಯಯನ ರತಾಶ್ಚಯೇ. ವಿಶೇಷವಾಗಿರತಕ್ಕಂಥ ಸೂರ್ಯಗ್ರಹಣ ಕಾಲದಲ್ಲಿ ಕುರುಕ್ಷೇತ್ರದಲ್ಲಿ ಯಾರು ಮಹಾದಾನಗಳು ಮಾಡಿರ್ತಾರೋ, ಗಾಯತ್ರಿ ಉಪಾಸನಾದಿಗಳು ಮಾಡಿರ್ತಾರೋ, ವೇದಾಧ್ಯಯನದಲ್ಲಿ ಯಾರು ರತರಾಗಿರ್ತಾರೋ, ಅವರೆಲ್ಲರೂ ಒಳ್ಳೆ ಒಳ್ಳೆ ವಿಶೇಷವಾಗಿರತಕ್ಕಂಥ ಲೋಕಗಳನ್ನು ಪಡೀತಾರೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದೆ. ಅದರಲ್ಲಿ ಇವರೆಲ್ಲರೂ ಕೂಡ ಪ್ರಾಣತ್ಯಾಗ ಮಾಡಿದರೆ ನಿತ್ಯ ಭಗವಂತನ ಸ್ಮರಣೆ ಮಾಡತಕ್ಕಂಥವರು, ದೇವರಿಗೆ ನಮಸ್ಕಾರ ಮಾಡುವವರು, ದೇವರ ಪೂಜಾದಿಗಳನ್ನು ಮಾಡತಕ್ಕಂಥವರು. ಇವರಿಗೆ ಯಾರಿಗೂ ಮುಂದೆ ಹೇಳತಕ್ಕಂಥ ಯಮಧರ್ಮರಾಜರ ಪಟ್ಟಣಕ್ಕೆ ಹೋಗುವ ಯಮಮಾರ್ಗದಲ್ಲಿ ಪ್ರವೇಶವಿಲ್ಲ, ಅಲ್ಲಿಗೆ ಹೋಗೋದೇ ಇಲ್ಲ. ಸಾಮಾನ್ಯವಾಗಿ ಯಾರಾದರೂ ಪ್ರಯಾಣ ಮಾಡಿದ ಕೂಡಲೇ ಗರುಡ ಪುರಾಣ ಅಂತ ಶುರು ಆಗುತ್ತೆ. ಶುರು ಆದಾಗ ಅಲ್ಲಿ ದಕ್ಷಿಣ ದಿಕ್ಕಿಗೆ ಹೋಗುವಂಥ ಮಾರ್ಗ, ಅಲ್ಲಿ ಪಾಪಿಗಳು ಪಡುವ ಯಾತನೆಯನ್ನು ಕುರಿತು ಹೇಳ್ತಾರೆ. ಆದರೆ ಪುಣ್ಯವಂತರಾದವರು ಹೇಗೆ ಹೋಗ್ತಾರೆ ಎಂಬುದು ಅಲ್ಲಿ ನಮಗೆ ಗೊತ್ತಾಗೋದಿಲ್ಲ. ಅಲ್ಲಿ ಚೆನ್ನಾಗಿ ಹೇಳ್ತಾ ಬರ್ತಾರೆ, ಪುಣ್ಯವಂತರಾದವರಿಗೆ ಸದ್ಗತಿಯೇ ಆಗುತ್ತೆ. ಶ್ರೀಹರಿಯನ್ನು ಯಾರು ಸ್ಮರಣೆ ಮಾಡತಾ ಇರುತ್ತಾರೋ, ನಾಮ ಮುದ್ರಾದಿಗಳನ್ನು ಧಾರಣೆ ಮಾಡಿಕೊಂಡು ಗಂಧಾಕ್ಷತೆ ದೇವರ ಪೂಜಾದಿಗಳು, ಈ ಹೊರಗಿನ ಚಿಹ್ನೆ ಒಳಗಿನ ದೇವರ ಪೂಜಾ ಎಲ್ಲವನ್ನು ಮಾಡತಕ್ಕಂಥವರು ಯಾರಿರ್ತಾರೆ ಅಂಥವರಿಗೆ ದುರ್ಗತಿ ಆಗೋದಿಲ್ಲ. ಯಮಭಟರು ಬರೋದಿಲ್ಲ ಅವರನ್ನು ಕರ್ಕೊಂಡು ಹೋಗಲಿಕ್ಕೆ, ಅವರ ಸ್ವಪ್ನದಲ್ಲೂ ಕಾಣಿಸಲ್ಲಂಥವ್ರು. ಯಮಧರ್ಮರಾಜರು ಯಮರೂಪದಿಂದಲೂ ಬರಲ್ಲ. ಮತ್ತು ಹಾಗಾದರೆ ಸಜ್ಜನರಾದವರ ಅಂತ್ಯಕಾಲ ಹೇಗಾಗುತ್ತೆ? ಅದಕ್ಕೆ ಹೇಳ್ತಾ ಇದ್ದಾರೆ, ಸಾಮಾನ್ಯವಾಗಿ ಪಾಪ ಮಾಡಿದವರಿಗೆ, ಪಾಪವೇ ಜಾಸ್ತಿ ಮಾಡಿ ಪ್ರಾಣತ್ಯಾಗ ಮಾಡಿದವರಿಗೆ ಪ್ರಾಣತ್ಯಾಗ ಮಾಡುವ ಕಾಲಕ್ಕೆ 100 ಚೇಳು ಏಕಕಾಲದಲ್ಲಿ ಕಚ್ಚಿದರೆ ಎಷ್ಟು ನೋವಾಗಬೇಕೋ ಅಷ್ಟು ನೋವಾಗುತ್ತೆ ಆ ಜೀವಿಗಳಿಗೆ. ಅಷ್ಟೇ ಅಲ್ಲ, ಇಲ್ಲಿ ಅನೇಕ ಯಾತನೆಗಳನ್ನು ಪಟ್ಟು 13 ದಿನದಲ್ಲಿ ನಂತರ ಯಮಮಾರ್ಗದಲ್ಲಿ ಹೋಗ್ತಾ ಭೀಕರ ಯಾತನೆಗಳು ಪಟ್ಟು ಯಮಧರ್ಮರಾಜರ ಪಟ್ಟಣಕ್ಕೆ ದಕ್ಷಿಣ ದ್ವಾರದಿಂದ ಪ್ರವೇಶ ಮಾಡುತ್ತಾರೆ, ಅನೇಕ ನರಕಗಳಲ್ಲಿ ಬಿದ್ದು ಒದ್ದಾಡುತ್ತಾರೆ. ಇದು ಅಕ್ರಮ. ಆದರೆ ಯಾರಾದರೆ ಭಗವ ಅಂದರೆ ಆ ದಕ್ಷಿಣ ಮಾರ್ಗದಲ್ಲಿ ಹೋಗತಕ್ಕಂಥವರ ಕ್ವಾಲಿಫಿಕೇಶನ್ ಏನು ಅಂದ್ರೆ ಹೇಳ್ತಾ ಇದ್ದಾರೆ, ಇಡೀ ಬದುಕಿನಲ್ಲಿ ಒಮ್ಮೆಯೂ ಶ್ರೀಹರಿಪಾದಕ್ಕೆ ನಮಸ್ಕಾರ ಮಾಡದೇ ಇರತಕ್ಕಂಥವ್ರು ಯಾರಿರ್ತಾರೆ ಅವರನ್ನು ಅಲ್ಲಿ ಹಾಕ್ತಾರೆ. ಹಾ, ಇನ್ನು ದೇವರ ಚಿಂತನಾದಿಗಳು ಮಾಡತಕ್ಕಂಥವರು ಒಳ್ಳೆಯವರು, ಸ್ವಭಾವತಃ ಒಳ್ಳೆಯವರಾದ ಸಜ್ಜನರು ಯಾರ್ಯಾರು ಇರ್ತಾರೆ ಅವರೆಲ್ಲರನ್ನು ಯಮಧರ್ಮರಾಜರ ಪಟ್ಟಣಕ್ಕೆ ನಾಲ್ಕು ಮಾರ್ಗಗಳಾದರೆ ಅದರಲ್ಲಿ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಮಾರ್ಗಗಳಲ್ಲಿ ಪೂರ್ವ ಪಶ್ಚಿಮ ಉತ್ತರ ಮಾರ್ಗಗಳಲ್ಲಿ ಒಳ್ಳೆಯವರನ್ನು ಕರ್ಕೊಂಡು ಹೋಗ್ತಾರೆ. ಸರಿ, ಒಳ್ಳೆಯವರು ಪುಣ್ಯ ಮಾಡಿದ್ದಾರೆ ಮತ್ತು ಯಮಧರ್ಮರಾಜರ ಪಟ್ಟಣಕ್ಕೆ ಯಾಕೆ ಹೋಗಬೇಕು ಅಂದರೆ ಎಲ್ಲರೂ ಅಲ್ಲಿಗೆ ಹೋಗಬೇಕಾಗಿದ್ದೆ. ಹೋದ ಮೇಲೆ ಸಜ್ಜನರಾದವರನ್ನು ಯಮಧರ್ಮರಾಜರು ಬರಮಾಡಿಕೊಂಡು ಅವರಿಗೆ ಸತ್ಕಾರವನ್ನು ಮಾಡಿ ಮತ್ತು ದೇವ ಮಾರ್ಗಗಳ ಮೂಲಕ ಆಯಾ ಲೋಕಗಳಿಗೆ ಕಳಿಸಿಬಿಡ್ತಾರೆ, ಅವರ ಸುಖವಾದ ಪ್ರಯಾಣಕ್ಕಾಗಿ, ಸುಖವಾದ ಇರಲಿಕ್ಕಾಗಿ. ಅವರನ್ನು ಈ ಸತ್ತು ಹೋದಾಗ ಅವರಿಗೆ ಈ ಶರೀರ ಪ್ರಾಣೋತ್ಕ್ರಮಣ ನೋವಿಂದ ಕೂಡಿಕೊಂಡಾಗಲ್ಲ, ಸುಖವಾದ ಪ್ರಾಣೋತ್ಕ್ರಮಣ ಆಗುತ್ತೆ. ಅಷ್ಟೇ ಅಲ್ಲ, ಅವರನ್ನು ದೇವತೆಗಳು ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾರೆ. ಯಮಧರ್ಮರಾಜರ ಪಟ್ಟಣಕ್ಕೂ ವಿಮಾನದಲ್ಲೇ ಕರ್ಕೊಂಡು ಹೋಗ್ತಾರೆ, ಅನೇಕ ಯಾನಗಳಲ್ಲಿ ಕರ್ಕೊಂಡು ಹೋಗ್ತಾರೆ, ಅನೇಕ ಭೋಗಗಳನ್ನು ಕೊಡ್ತಾ ಇರ್ತಾರೆ ಅವರಿಗೆ. ಯಮಧರ್ಮರಾಜರು ಸತ್ಕಾರ ಮಾಡಿ ಪುನಃ ಅವರನ್ನು ಆಯಾ ಲೋಕಗಳಿಗೆ ಕಳಿಸಿಬಿಡ್ತಾರೆ. ಇದು ಸಜ್ಜನರಾದವರು ಪಡೆಯತಕ್ಕಂಥ ಸದ್ಗತಿಯ ರೀತಿ. ಆಯಾ ಲೋಕಗಳಲ್ಲಿ ಅವರು ಹೋಗಿ ವಾಸ ಮಾಡಿಕೊಂಡು ಅಲ್ಲಿ ಅಲ್ಲಿರತಕ್ಕಂಥ ಭಗವಂತನ ದರ್ಶನ, ಭಗವರೂಪದ ದರ್ಶನ, ದೇವತೆಗಳ ದರ್ಶನ, ಅಲ್ಲೇ ವಾಸ ಮಾಡಿಕೊಂಡು ಸಂತೋಷವಾಗಿರ್ತಾರೆ. ಇನ್ನು ಪಾಪಿಗಳಾದವರು ಹೇಗೆ ಹೋಗ್ತಾರೆ ಎಂಬುದನ್ನು ಅವೆಲ್ಲ ಹೇಳ್ತಾ ಬರ್ತಾರೆ. ಸಂಸಾರದಲ್ಲಿ ಬರತಕ್ಕಂಥ ದುಃಖಗಳು, ಅದರ ಕ್ಲೇಶಗಳು, ಅದರ ನಾಶ ಆಗಲಿಕ್ಕೆ ಏನಾದರೂ ಸಾಧನೆ ಇದೆಯಾ? ಇನ್ನು ಈ ಭೂಮಿ ಮೇಲೆ ಮತ್ತು ವಿಶೇಷವಾಗಿರತಕ್ಕಂಥ ಅನೇಕ ಕ್ಲೇಶಗಳೇನಿವೆ ಅವೆಲ್ಲವನ್ನ ತಿಳಿಸಿಕೊಡಿ. ನಂತರ ಮುಂದೆ ಹೇಳ್ತಾರೆ ಸೂತ ಆಚಾರ್ಯರು, ಹೇಳ್ತಾರೆ ಅಯ್ಯ, ನಿಮಗೆ ಯಮಮಾರ್ಗ ಭಯಂಕರವಾದ್ದು, ಆದರೆ ಸುಖದಂ ಪುಣ್ಯಶೀಲಾನಾಂ ಪಾಪಿನಾಂ ದುಃಖದಾಯಕಂ. ಪುಣ್ಯವಂತರಿಗೆ ಸುಖವನ್ನು ಕೊಡತಕ್ಕಂಥದ್ದು ಯಮಮಾರ್ಗ, ಪಾಪಿಗಳಿಗೆ ಭೀಕರ ದುಃಖವನ್ನು ಕೊಡತಕ್ಕಂಥದ್ದಿದು. ಹಿಂದೆ ಗರುಡ ದೇವರು ದೇವರನ್ನು ಪ್ರಶ್ನೆ ಮಾಡಿದರು, ದೇವರು ಅದಕ್ಕೆ ಉತ್ತರ ಕೊಟ್ಟರು. ಯಥಾಶ್ರೀ ವಿಷ್ಣುನಾ ಪ್ರೋಕ್ತಂ ವೈನತೇಯಾಯ ಪೃಚ್ಛತೆ ತಥೈವ ಕಥಯಿಷ್ಯಾಮಿ ಸಂದೇಹ ಛೇದನಾಯವಃ. ಹಿಂದೆ ವೈನತೇಯ ಗರುಡ ದೇವರು ದೇವರನ್ನು ಕೇಳಿದ ಪ್ರಶ್ನೆ, ಅವರಿಗೆ ಭಗವಂತ ಏನು ಹೇಳಿದ್ದು ಅದು ಹಾಗೇ ನಿಮಗೆ ಹೇಳುತ್ತೇನೆ, ನಿಮ್ಮ ಸಂಶಯ ಪರಿಹಾರ ಮಾಡಲಿಕ್ಕಾಗಿ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಗರುಡ ದೇವರು ಕೇಳ್ತಾ ಇದ್ದಾರೆ, ಒಂದು ಸಲ ವೈಕುಂಠದಲ್ಲಿ ಸುಖವಾಗಿ ಆಸೀನನಾಗಿರತಕ್ಕಂಥ ಭಗವಂತನ ನಮಸ್ಕಾರ ಮಾಡಿ ಭಕ್ತಿಯಿಂದ ಪಪ್ರಚ್ಛ ವಿನತಾಸುತ ವಿನತಾದಿ ಮಗನಾಗಿರತಕ್ಕಂಥ ಗರುಡ ದೇವರು ನಮಸ್ಕಾರ ಮಾಡಿ ಕೇಳ್ತಾ ಇದ್ದಾರೆ, ಭಕ್ತಿ ಮಾರ್ಗೋ ಬಹುವಿಧ ಕಥಿತೋ ಭವತಾ ಮಮ ತಥಾಚ ಕಥಿತಾ ದೇವ ಭಕ್ತಾನಾಂ ಗತಿರುತ್ತಮ. ನೀವು ಭಕ್ತಿ ಮಾರ್ಗ, ಭಕ್ತಿ ಆ ಭಕ್ತಿ ಮಾಡಿರ್ತಕ್ಕಂಥವರಿಗೆ ವಿಶೇಷವಾಗಿರತಕ್ಕಂಥ ಸದ್ಗತಿ ಆಗೋದು, ಭಕ್ತರ ವಿಶೇಷ ಲಕ್ಷಣಗಳು ಎಲ್ಲವನ್ನ ಹೇಳಿದ್ದೀರಿ. ಅಧುನಾ ಶ್ರೋತುಮಿಚ್ಛಾಮಿ ಯಮ ಮಾರ್ಗಂ ಭಯಂಕರಂ. ಈಗ ನಾನು ವಿಶೇಷವಾಗಿ ಯಮಧರ್ಮರಾಜರ ಪಟ್ಟಣಕ್ಕೆ ಹೋಗತಕ್ಕ ದಕ್ಷಿಣ ಮಾರ್ಗ ಭಯಂಕರವಾದ್ದು. ಅಲ್ಲಿಗೆ ಯಾರು ಹೋಗೋದು ಅಂದರೆ ಹೇಳ್ತಾರೆ ತ್ವದ್ಭಕ್ತಿ ವಿಮುಖಾನಾಂ ಚ ತತ್ರೈವ ಗಮನಂ ಶ್ರುತಂ. ನಿನ್ನ ಭಕ್ತಿ ಇಲ್ಲದವರು ಹೋಗೋದು ಅಲ್ಲಿಗೆ ಅಂತ ನಾನು ಕೇಳಿದ್ದೆ. ಆದ್ದರಿಂದ ಸುಗಮಂ ಭಗವನ್ನಾಮ ಜಿಹ್ವಾಚ ವಶವರ್ತಿನಿ ತಥಾಪಿ ನರಕಂ ಯಾಂತಿ ದಿಗ್ಧಿಗಸ್ತು ನರಾಧಮಾನ್. ಒಳ್ಳೆ ನಾಲಿಗೆ ತನ್ನ ವಶದಲ್ಲೇ ಇರುತ್ತೆ, ದೇವರ ನಾಮ ಸುಲಭವಾದ್ದು, ಹೇಳೋದೇ ಇಲ್ಲ, ಎಲ್ಲರೂ ನರಕಕ್ಕೆ ಹೋಗಿ ಬಂದು ಬೀಳ್ತಾ ಇದ್ದಾರೆ. ನಂತರ ಕೇಳ್ತಾರೆ ಅದರಿಂದ ಪಾಪಿಗಳಿಗೆ ಯಾವ ಗತಿಯಾಗುತ್ತೆ, ಯಮ ಮಾರ್ಗದಲ್ಲಿ ಯಾವ ದುಃಖಗಳಿರುತ್ತೆ ಅವೆಲ್ಲ ತಿಳಿಸಿಕೊಡಿ. ದೇವರು ಹೇಳ್ತಾರೆ ಹೇ ಪಕ್ಷೀಂದ್ರ, ಕೇಳಿದವರಿಗೆ ಭಯ ಆಗುತ್ತಯ್ಯ ಅಂಥದ್ದದು ಅಂತ ಹೇಳ್ತಾ ಇದ್ದಾರೆ. ಯಾರಾದರೆ ಪಾಪ ಕರ್ಮಗಳಲ್ಲೇ ಸದಾ ರತರಾಗಿರ್ತಾರೋ, ದಯಾ ಧರ್ಮ ಚೂರೂ ಇಲ್ಲದೇ ಇರ್ತಾರೋ, ದುಷ್ಟವಾದ ಸ್ನೇಹಿತರ ಒಂದು ಗುಂಪು, ಸಚ್ಛಾಸ್ತ್ರ ಸಜ್ಜನ ಸಂಗತಿ ಎಂಬುದು ಇಲ್ಲವೇ ಇರಲ್ಲವೋ, ಅಹಂಕಾರದಿಂದ ವಿಶೇಷವಾಗಿ ದುಡ್ಡು ಮೊದಲಾದ ದರ್ಪದಿಂದ ಅಹಂಕಾರದಿಂದ ಸ್ತಬ್ಧರಾಗಿರುತ್ತಾರೋ. ಆಸುರಿ ಭಾವ, ಅಸುರರಿಗೆ ಸಂಬಂಧಪಟ್ಟಂಥ ಸ್ವಭಾವವನ್ನು ತಾವು ಒಳಗೆ ಪಡ್ಕೊಂಡು ದೈವಿ ಸಂಪತ್ ಉತ್ತಮವಾದಂಥ ಲಕ್ಷಣಗಳನ್ನೆಲ್ಲ ಕಳ್ಕೊಂಡಿರ್ತಾರೋ ಅಂಥವರು ಈ ಮಾರ್ಗದಲ್ಲಿ ಹೋಗ್ತಾರೆ. ಅಷ್ಟೇ ಅಲ್ಲ, ಅನೇಕ ರೀತಿಯಾದ ಬುದ್ಧಿಭ್ರಮಣ ಆಗಿರುತ್ತೆ ಲೋಕದಲ್ಲಿರತಕ್ಕಂಥ ನಾನಾ ಪದಾರ್ಥಗಳು ಎಲ್ಲವನ್ನು ನೋಡಿ, ಅದರಿಂದ ನಾನಾ ಭೋಗಗಳಲ್ಲಿ ಪ್ರವೃತ್ತಿಯಾಗಿ ಎಲ್ಲರೂ ಅಶುಚಿಯಾದ ನರಕದಲ್ಲಿ ಬಂದು ಬಿಡುತ್ತಾರಯ್ಯ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಯಾರಾದರೆ ಜ್ಞಾನಿಗಳಾಗಿರುತ್ತಾರೆ ಮನುಷ್ಯರು, ಅವರು ಸದ್ಗತಿಯನ್ನು ಪಡೆಯುತ್ತಾರಯ್ಯ. ಪಾಪಶೀಲರಾಗಿರತಕ್ಕಂಥ ಮನುಷ್ಯರು ದುಃಖದಿಂದ ಯಮಯಾತನೆಯನ್ನು ಪಡ್ತಾರೆ. ಇನ್ನು ಹೇಳ್ತಾರೆ, ಈ ಪಾಪಿಗಳಿಗೆ ಇಲ್ಲಿರತಕ್ಕಂಥ ದುಃಖ ಹೇಗಾಗುತ್ತೆ, ಮರಣ ಆದ ಮೇಲೆ ಹೇಗಿರುತ್ತೆ ಎಂಬುದನ್ನು ಹೇಳ್ತೇನೆ, ಅದು ಚೆನ್ನಾಗಿ ತಿಳ್ಕೊಳ್ಳಿ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಈ ಪಾಪಿಯಾದವ ತನ್ನ ಹಿಂದಿನ ಜನ್ಮದ ಕರ್ಮಾನುಸಾರ ಪುಣ್ಯವೋ ಪಾಪದೋ ಅನುಭವದ ಪಡ್ಕೊಂಡು ಕರ್ಮಯೋಗದಿಂದ ಕೊನೆಗೆ ಅವನಿಗೆ ವ್ಯಾಧಿ ಒಂದು ಬರುತ್ತೆ. ಮನಸ್ಸಿನ ದುಗುಡ, ಹೊರಗಿನ ಶರೀರದ ವ್ಯಾಧಿ, ಇದರ ಜೊತೆಗೆ ಬದುಕಬೇಕೆಂಬ ಆಸೆ, ಇಂಥ ಇವನತ್ರ ಸರ್ಪದಂತೆ ಅವನಿಗೇ ಗೊತ್ತಿಲ್ಲದೆ ಕಾಲ ಸರ್ಪ ಬಂದುಬಿಡುತ್ತೆ. ನಂತರ ಹಾಗಾದರೂ ವೈರಾಗ್ಯ ಬರಲ್ಲ, ತಾನು ಯಾರನ್ನ ಪೋಷಣೆ ಮಾಡಿರ್ತಾನೋ ಅವರು ವಿಶೇಷವಾಗಿ ತನ್ನನ್ನು ಪೋಷಣೆ ಮಾಡ್ತಾ ಇರ್ತಾರೆ. ಮುದಿತನದಿಂದ ಶರೀರವೆಲ್ಲ ವಿರೂಪ ಆಗಿರುತ್ತೆ, ಮರಣಾಭಿಮುಖನಾಗಿ ಮನೆಯಲ್ಲಿರ್ತಾನೆ. ಹೇಗಿರ್ತಾನೆ ಹೇಳ್ತಾರೆ, ಆಸ್ತೆ ಅವಮತ್ಯ ಉಪನ್ಯಸ್ತಂ ಗೃಹಪಾರೈವಾಹರನ್. ಅವರು ತಂದು ಹತ್ತಿರದಲ್ಲಿ ನಾಯಿಗೆ ಇಟ್ಟಂತೆ ಇಡ್ತಾ ಇರ್ತಾರೆ ತನ್ನವರೇ, ಯಾಕೆ ಅವಮಾನದಿಂದ ಕೊಡ್ತಿರ್ತಾರಂತೆ ಇವರ ಮೇಲೆ. ಇವನು ಪಾಪ ಇದ್ದದ್ದರಿಂದ ಅವ್ರಿಗಂತಹ ಬುದ್ಧಿ ಬರುತ್ತೆ, ನಾಯಿಯಂತೆ ತಿಂತಾ ಇರ್ತಾನೆ. ಆ ತಿನ್ನುವ ಕಾಲಕ್ಕೂ ಅಜೀರ್ಣ ರೋಗ, ಅದರಿಂದಾಗಿ ಜಠರಾಗ್ನಿ ಉರಿಯಲ್ಲ, ಅಲ್ಪ ಆಹಾರ ಅಲ್ಪ ಚೇಷ್ಟ ಇರುತ್ತೆ ಅವನಿಗೆ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಒಳಗಿನ ವಾಯು ಹೊರಗೆ ಬರಬೇಕು ಅಂತ ನೋಡುತ್ತೆ, ಇಡೀ ಕಂಠವೆಲ್ಲ ಕಫ ತುಂಬಿರುತ್ತೆ. ಆ ಗಾಳಿ ಆ ವಿಶೇಷವಾಗಿ ಕಫಕ್ಕೆ ಸಂಪರ್ಕ ಆದಾಗ ಗರಗರ ಶಬ್ದ ಬರ್ತಾ ಬರುತ್ತೆ. ವಾಯುನ ಉತ್ಕ್ರಮದೋತ್ತಾರ ಕಫ ಸಮೃದ್ಧ ನಾಡಿಕ ಶ್ವಾಕಾಶ ಶ್ವಾಸ ಕೃತಾಯಾಸ ಕಂಠೇ ಗುರುಗರಾಯತೆ. ನಂತರ ಸುತ್ತಿರತಕ್ಕಂಥ ತನ್ನ ಬಂಧುವರೆಲ್ಲ ಅಳತಾ ಇದ್ದರೆ ವಚ್ಯಮಾನೋಪಿ ನಬ್ರೂತೆ ಕಾಲಪಾಶ ವಶಂಬತ. ಅವರೆಷ್ಟು ಮಾತಾಡಿಸಿದರೂ ತಾನು ಮಾತಾಡಲಾರದೆ ಆ ಕಾಲಪಾಶಕ್ಕೆ ವಶನಾಗಿ ತಾನು ಇದ್ದು ಬಿಡುತ್ತಾನೆ. ಈ ರೀತಿಯಲ್ಲಿ ತನ್ನ ಕುಟುಂಬವನ್ನು ಭರಣೆ ಮಾಡುವುದರಲ್ಲೇ ಬದುಕೆಲ್ಲ ಕಳೆದು ಅದರಿಂದ ದುಡ್ಡು ಸಂಪಾದನೆ ಮಾಡಿ ಅದರಿಂದ ಅವರಿಗೆಲ್ಲ ತಂದುಕೊಟ್ಟು ಕೊನೆಗೆ ತಾನು ಸತ್ತು ಹೋಗ್ತಾನವ. ಮ್ರಿಯತೆ ಹೃದತಾಂ ಸ್ವಾನಾಂ ಉರುವೇದನೆಯ ಅಸ್ತಧೀಹಿ. ತನ್ನವರೆಲ್ಲ ಅಳತಾ ಇದ್ರೆ ಅದು ನೋಡಿ ತನ್ನ ತಲೆಯೂ ಅವನಿಗೆ ಕೆಲಸ ಮಾಡದೆ ಅಯ್ಯೋ ಏನು ಮಾಡಬೇಕು ಎಂಬ ಒಂದು ಆಲೋಚನೆಯಲ್ಲಿ ಸತ್ತು ಹೋಗ್ತಾನವ. ಸತ್ತು ಹೋದ ಕೂಡಲೇ ಅವನಿಗೆ ವಿಶೇಷವಾದ ದೈವಿ ದೃಷ್ಟಿ ಎಂಬುದು ಜೀವನಿಗೆ ಬರುತ್ತೆ, ಎಲ್ಲವನ್ನು ನೋಡ್ತಾ ಇರ್ತಾನೆ. ಈ ಪ್ರಾಣಗಳನ್ನು ವಿಶೇಷವಾಗಿ ಯಮಧರ್ಮರಾಜ ಭಟರು ಸೆಳಕೊಂಡು ಹೋಗ್ತಾ ಇರ್ತಾನೆ. ಅದನ್ನು ಆತುರಕ್ಷಣ ಆತುರಕ್ಷಣ ಅಂತಾರೆ, ಪ್ರಾಣ ಹೋಗುವ ಕಾಲ. ಆವಾಗ ಪಾಪಿಗೆ ಎಷ್ಟು ದುಃಖ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಶತವೃಶ್ಚಿಕದಷ್ಟಸ್ಯ ಯಾಪುವಿಡ ಸಾನುಭೂಯತೆ. 100 ಚೇಳು ಏಕಕಾಲದಲ್ಲಿ ಕಚ್ಚಿದರೆ ಎಷ್ಟು ನೋವಾಗಬೇಕೋ ಅಷ್ಟು ನೋವು ಅವರಿಗಾಗುತ್ತೆ. ಬಾಯಿಯಿಂದ ನೊರೆ ಬರ್ತಾ ಇರುತ್ತೆ, ಮುಖ ಜೊಲ್ಲು ಸುರಿತಾ ಇರುತ್ತೆ, ಇನ್ನು ಪಾಪಿಗಳ ಪ್ರಾಣವಾಯು ಹೋಗೋ ಕಾಲಕ್ಕೆ ಊರ್ಧ್ವ ದ್ವಾರಗಳ ಮೂಲಕ ಹೋಗಲ್ಲ. ಊರ್ಧ್ವ ದ್ವಾರ ಅಂದರೆ ಈ ಕಂಠದ ಮೇಲಿರತಕ್ಕಂಥ ರಂಧ್ರಗಳು, ಅಧೋ ದ್ವಾರ ಎರಡು ಮಲಮೂತ್ರ ದ್ವಾರಗಳು, ಅಲ್ಲಿಂದಲೇ ಹೋಗಿಬಿಡುತ್ತಂತೆ ಪಾಪಿಗಳದ್ದು. ಇನ್ನು ಯಮದೂತರು ಹೇಗಿರ್ತಾರೆ, ಭಯಂಕರವಾಗಿರ್ತಾರೆ, ದಂಡವನ್ನು ಪಾಶವನ್ನು ತಂದಿರ್ತಾರೆ, ನಗ್ನರಾಗಿರ್ತಾರೆ, ಹಲ್ಲು ಕಡಿತಾ ಇರ್ತಾರೆ. ಊರ್ಧ್ವ ಕೇಶವು ಕೇಶಗಳನ್ನು ಮೇಲೆ ಕಟ್ಟಿರ್ತಾರೆ. ಕಾಗಕೃಷ್ಣವು ಕಾಡಿಗೆಯಂತೆ ಕಪ್ಪಾಗಿರ್ತಾರೆ. ವಕ್ರತುಂಡವು ಆ ಮುಖಗಳು ಎಲ್ಲ ವಕ್ರವಾಗಿರತಕ್ಕಂಥ ಒಂದು ಮುಖಾದಿಗಿಟ್ಕೊಂಡಿರ್ತಾರೆ. ದೊಡ್ಡ ದೊಡ್ಡ ಉಗುರೆಲ್ಲ ಅವರು ಆಯುಧದಂತೆ ಬೆಳೆಸಿಕೊಂಡಿರ್ತಾರೆ. ಅವರನ್ನು ನೋಡಿ ಮನಸ್ಸೆಲ್ಲ ಹೆದರಿಕೊಂಡು ಒಮ್ಮೆಲೆ ಅವನ ಮೂತ್ರವನ್ನು ಬಿಟ್ಬಿಡ್ತಾ ಇರ್ತಾನೆ. ನಂತರ ಆ ಶರೀರದಿಂದ ಅಂಗುಷ್ಟ ಮಾತ್ರ ಪುರುಷನಾಗಿ ಹಾಹಾಕಾರವನ್ನು ಮಾಡುತ್ತಾ ಹೊರಡುತ್ತಾನೆ ಯಮದೂತರ ಜೊತೆಗೆ ಯಮಧರ್ಮರಾಜರ ಪಟ್ಟಣಕ್ಕೆ. ಹೋಗೋದು ಎರಡು ರೀತಿ, ಅಂದರೆ ಪ್ರಾಣತ್ಯಾಗ ಆದ ಕೂಡಲೇ ಎರಡು ಮೂರು ವಿಶೇಷವಾಗಿರತಕ್ಕಂಥ ಮುಹೂರ್ತ ಕಾಲದಲ್ಲಿ ಬೇಗ ಯಮಧರ್ಮರಾಜರ ಪಟ್ಟಣಕ್ಕೆ ಹೋಗಿ ಯಮಧರ್ಮರಾಜರ ದರ್ಶನ ಮಾಡಿಸಿ ಅಲ್ಲಿ ಕುಂಭೀಪಾಕಾದಿ ನರಕಗಳನ್ನು ತೋರಿಸಿ ಬೇಗ ಇಲ್ಲಿ ಕರ್ಕೊಂಡು ಬರ್ತಾರೆ. ಅದಕ್ಕೆ ಇವರನ್ನು ಕರ್ಕೊಂಡು ಹೋಗಿಬಿಡ್ತಾ ಇರ್ತಾರೆ. ಅಂಥ ಕಾಲ ಹೇಳ್ತಾರೆ ಅವರು, ಶೀಘ್ರ ಮೃಗರ ದುಷ್ಟ ಆತ್ಮನ್ ಕುಂಭೀಕ ಪಾಕಾದಿ ನರಕಾಂ ಸ್ವಾಂ ನಯೋ ನಯಾವಾದ್ಯೋತ ಆಚರಂ. ಏ ಪಾಪಿ ನಡೆಯೋ, ಬೇಗ ನಿನ್ನ ಕುಂಭೀಕ ಪಾಪ ಪಾಕಾದಿ ನರಕಗಳು ತೋರಿಸಬೇಕು ನನಗೆ ಅಂತ ಹೇಳಿದಾಗ, ತನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದರೆ ಬಂಧುಗಳೆಲ್ಲ ಅಳತಾ ಇದ್ದರೆ ತುಂಬ ಚೀರತಾ ಇವನು ಹೋಗ್ತಾನೆ. ಅದು ಚೀರಿದ್ದು ಇವರಿಗೆ ಯಾರಿಗೂ ಕೇಳಿಸಲ್ಲ. ನಂತರ ಅವರು ಬಡೀತಾ ಇವನನ್ನು ಕರ್ಕೊಂಡು ಹೋಗ್ತಾರೆ. ಹಾಗೆ ಮೈಯಲ್ಲಿ ನಡಕ ಬರ್ತಾ ಇರುತ್ತೆ. ಹಾದಿಯಲ್ಲಿ ಇವನ ಸೆಳ್ಕೊಂಡು ಹೋಗ್ತಾ ಇದ್ರೆ ಇವನ ಮೈಯನ್ನು ನಾಯಿಗಳು ಕಚ್ಚಿ ತಿಂತಾ ಇರುತ್ತೆ. ಆವಾಗ ಅವನು ತಾನು ಮಾಡಿದ ಪಾಪಗಳೆಲ್ಲ ನೆನೆಸಿಕೊಂಡು ದುಃಖ ಪಡ್ತಾ ಮುಂದಕ್ಕೆ ಹೋಗ್ತಾನೆ. ಇನ್ನು ಶುತು ತ್ರಟು ಪರೀತಃ ಅರ್ಕ ದಾವಾನಿಲಾನಿಲೈಹಿ ಸಂತಪ್ಯಮಾನ ಪಥಿ ತಪ್ತವಾಲುಕೆ ಕೃಚ್ಛ್ರೇಣ ಪೃಷ್ಠೆ ಕಷಯಾಚ ತಾಡಿತಃ ಚಲತಿ ಅಶಕ್ತೋಪಿ ನಿರಶ್ರಮೋದಕೆ. ಅಲ್ಲಿ ವಿಶೇಷವಾಗಿರತಕ್ಕಂಥ ಹಸಿವೆ, ಬಾಯಾರಿಕೆ, ನಾನಾ ರೀತಿಯಾದ ತೊಂದರೆಗಳಿಂದ ಅರ್ಕ ದಾವಾನಲ ಅನಿಲೈಹಿ, ಅಂದರೆ ಸೂರ್ಯನ ಪ್ರತಾಪ ತುಂಬ ಇರುತ್ತೆ, ನಂತರ ಬೆಂಕಿ ಇರುತ್ತೆ, ನಂತರ ಗಾಳಿ, ಇವೆಲ್ಲದರಿಂದ ಕೆಳಗೆ ನಡೆಯೋ ಕಾಲಕ್ಕೆ ಪತಿ ತಪ್ತ ವಾಲುಕೆ. ವಾಲುಕ ಅಂತ ಹೇಳಿದ್ರೆ ಹೊಯ್ಗೆ, ಹೊಯ್ಗೆ ಅಥವಾ ಮರಳು. ಆ ಮರಳಲ್ಲಿ ನಡೆಸಿಕೊಂಡು ಕರ್ಕೊಂಡು ಹೋಗ್ತಾರೆ, ಅದು ತುಂಬ ಸುಟ್ಟೋಗಿರುತ್ತದು. ತತ್ರ ತತ್ರ ಪತನ್ ಶ್ರಾಂತ ಮೂರ್ಛಿತ ಪುನರುತ್ಥಿತ ಯಥಾ ಪಾಪೀಯಸಾ ನೀತ ತಮಸಾ ಯಮಸಾಧನಂ. ಹೇಳ್ತಾ ಇದ್ದಾರೆ ಆ ಪಾಪಿಗಳಾದವರು ವಿಶೇಷವಾಗಿ ಎದ್ದು ಬಿದ್ದು ಹೋಗ್ತಾ ಇರ್ತಾನೆ, ಮೂರ್ಛಿತನಾಗ್ತಾ ಇರ್ತಾನೆ. ಅಲ್ಲೇ ಕತ್ತಲ ದಾರಲ್ಲಿ ಕಷ್ಟಪಡ್ತಾ ಯಮನ ಸಂಯಮನಿ ಪಟ್ಟಣಕ್ಕೆ ಅವನನ್ನು ಕರ್ಕೊಂಡು ಹೋಗ್ತಾರೆ ಯಮಧರ್ಮರಾಜರ ಭಟರು. ತ್ರಿಭಿ ಮುಹೂರ್ತೈ ದ್ವಾಭ್ಯಾಂ ವಾ ನೀಯತೆ ತತ್ರ ಮಾನವ ಪ್ರದರ್ಶಯಂತಿ ದೂತಾಸ್ತಾಹ ಘೋರಾಹ ನರಕಯಾತನಾಹ. ಮೂರು ಅಥವಾ ಎರಡು ಮುಹೂರ್ತಗಳೊಳಗೆ ಯಮಧರ್ಮರಾಜರ ಪಟ್ಟಣಕ್ಕೆ ಬರ್ತಾರೆ ಯಾರೋ ಇವರೆಲ್ಲ. ಆವಾಗ ಅವ್ರು ಹೇಳ್ತಾರಂತೆ, ಮುಹೂರ್ತ ಮಾತ್ರಾತ್ಮರಿತಂ ಯಮಂ ವೀಕ್ಷ ಭಯಂ ಪುಮಾನ್ ಯಮಾಗ್ನೆಯ ಸಮಂ ದೂತೈಹಿ ಪುನರಾಯಾತಿ ಖೇತರಹ. ಅಲ್ಲಿ ಒಂದು ಮುಹೂರ್ತ ಕಾಲದಲ್ಲಿ ಯಮಧರ್ಮರಾಜರನ್ನ ಭಟರನ್ನ ನೋಡಿ ಯಪ್ಪ ಅಂತ ಹೆದರುಕೊಂಡು ಅಲ್ಲಿಂದ ಮತ್ತ ಇವರು ಆಕಾಶ ಮಾರ್ಗದಲ್ಲಿ ಕರ್ಕೊಂಡು ಬರುತ್ತಾರೆ. ಪುನಃ ತನ್ನ ಶರೀರ ಇದ್ದ ಕಡೆಗೆ ಬರ್ತಾನೆ. ಬಂದಾಗ ಯಮಭಟರನ್ನ ಅಂಗಲಾಚಿ ಕೇಳುತ್ತಾ ಇರ್ತಾನಂತೆ, ನನ್ನ ಶರೀರ ಕೊಟ್ಟು ಬಿಡಿ, ನಾನು ಒಳಗೆ ಹೋಗ್ತೇನೆ ಅಂತ. ಅವರು ಹಗ್ಗ ಹಾಕಿ ಅವನ್ನು ಹಿಡಿದಿರ್ತಾರೆ ಒಳಗೆ ಹೋಗದಂತೆ. ಆಗ ಮಕ್ಕಳು ಕೊಟ್ಟಿರತಕ್ಕಂಥ ಪಿಂಡವನ್ನು ತಾನು, ಆತುರ ಕಾಲದ ಪಿಂಡವನ್ನು ತಾನು ಸ್ವೀಕಾರ ಮಾಡುತ್ತಾನೆ. ಆದರೆ ಅದು ಸಜ್ಜನರಿಗೆ ಮಾತ್ರ ಪಿಂಡ ಪ್ರದಾನದಿಂದ ತೃಪ್ತಿಯಾಗುತ್ತೆ. ನಾಸ್ತಿಕರಾದವರಿಗೆ, ಹರಿದ್ವೇಷಿಗಳಿಗೆ ಏನು ಪಿಂಡ ಪ್ರದಾನ ಜಲಾಂಜಲಿ ಕೊಟ್ಟರೂ ತೃಪ್ತಿ ಅವರಿಗೆ ಬರಲ್ಲ ಹೇಳ್ತಾರೆ. ತಥಾಪಿ ನಾಸ್ತಿಕಸ್ತಾರ್ಕ್ಷ್ಯ ತೃಪ್ತಿಂ ಯಾತಿ ನಪಾತಕಿ. ಇನ್ನ ಪಾಪಿನಾಂ ನೋಪತಿಷ್ಠಂತಿ ದಾನಂ ಶ್ರಾದ್ಧಂ ಜಲಾಂಜಲಿಹಿ ಅತಃ ಕ್ಷುದ್ವ್ಯಾಕುಲಾಹ ಯಾಂತಿ ಪಿಂಡದಾನ ಭುಜೋಪಿತೇ. ಪಾಪಿಗಳಿಗೆ ಮಕ್ಕಳು ಕೊಟ್ಟಿರ್ತಕ್ಕಂಥ ಶ್ರಾದ್ಧ ದಾನ ಜಲಾಂಜಲಿಯಿಂದ ತೃಪ್ತಿ ಆಗಲ್ಲ, ಹಸಿವೆಯಿಂದಲೇ ಹೋಗ್ತಾರವರು. ಒಂದು ವೇಳೆ ಹಾಗೆ ಅಂತ ಅವರಿಗೆ ಏನು ಮಾಡದೇ ಹೋಗಿಬಿಟ್ರೆ, ಈ 12 ದಿನದ ಕಾರ್ಯವೇ ಮಾಡದೆ ಹೋಗಿಬಿಟ್ರೆ, ಅವರು ಪ್ರೇತರಾಗಿ ನಿರ್ಜನ ಅರಣ್ಯದಲ್ಲಿ ತಿರುಗ್ತಾ ಇರ್ತಾರೆ ಕಲ್ಪದ ಕೊನೆವರೆಗೂ. ಆದ್ದರಿಂದ ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ ಅಭುಕ್ತ್ವಾ ಯಾತನಾಂ ಜಂತು ಮನುಷ್ಯಂ ಲಭತೇ ನಹಿ. ವಿಶೇಷವಾಗಿರತಕ್ಕಂಥ ತನ್ನ ಕರ್ಮವನ್ನು ಉಣದೇ ಹೋದರೆ ಕೋಟಿ ಕಲ್ಪಗಳಾದರೂ ಇವನಿಗೆ ಮನುಷ್ಯರ ಜನ್ಮವೇ ಸಿಗೋದಿಲ್ಲ. ಆದ್ದರಿಂದ ಮಗನಾದವ 10 ದಿನಗಳಲ್ಲಿ 10 ಪಿಂಡಗಳನ್ನು ಕೊಡಬೇಕು. ಒಂದೊಂದು ದಿನ ಕೊಟ್ಟಾಗ ಆ ಪಿಂಡ 4 ಭಾಗ ಆಗುತ್ತೆ. 2 ಭಾಗ ಇವರ ಶರೀರ ಪುಷ್ಟಿಗಾಗಿ, 1 ಭಾಗ ಯಮದೂತರಿಗಾಗಿ, 4ನೇ ಭಾಗ ವಿಶೇಷವಾಗಿ ಆ ಜೀವಿ ಬದುಕಲಿಕ್ಕೆ ಅಂತ ಕೊಡ್ತಾ ಬರ್ತಾ ಇದ್ದಾರೆ. ನಂತರ 9 ದಿನಗಳಿಂದ ಆ ಪಿಂಡವನ್ನು ಪಡೆದಂಥವ ಶರೀರವನ್ನು ಪಡೆಯುತ್ತಾರೆ. 10ನೇ ದಿನ ಒಳ್ಳೆ ಬಲ ಬರುತ್ತೆ. 11, 12 ಭೋಜನವನ್ನು ಮಾಡಿ 13 ಹೊರಡುತ್ತಾರೆ. ಈ ಹೊರಗಿನ ದೇಹ ದಗ್ಧ ಆದ ಕೂಡಲೇ ದಗ್ಧೇ ದೇಹೇ ಪುನರ್ದೇಹ ಪಿಂಡೈ ಉತ್ಪದ್ಯತೆ ಖಗ. ಆ ಇನ್ನೊಂದು ದೇಹ ಈಗ ಹುಟ್ಟುತ್ತೆ. ಎಷ್ಟು ಅಂಗೈಯಷ್ಟು ದೇಹ ಅವರಿಗೆ ಬರುತ್ತೆ ಪಿಂಡ ಪ್ರದಾನದಿಂದ. ಹಸ್ತ ಮಾತ್ರ ಪುಮಾನ್ ಏನ ಪದಿಭುಂಕ್ತೆ ಶುಭಾಶುಭಂ. ಅಂಗೈಯಷ್ಟೇ ಶರೀರವನ್ನು ಪಡ್ಕೊಂಡಿರ್ತಾನೆ, ಈ ಹಾದಿಯಲ್ಲಿ ಶುಭಾಶುಭಗಳನ್ನು ಸ್ವೀಕಾರ ಮಾಡ್ತಾ ಹೋಗ್ತಾನೆ. ಮೊದಲನೇ ದಿನ ಪಿಂಡದಿಂದ ವಿಶೇಷವಾಗಿರತಕ್ಕಂಥ ಆ ಜೀವನಿಗೆ ತಲೆ ಎಂಬುದು ಬರುತ್ತೆ. ಕುತ್ತಿಗೆ ಹೆಗಲು 2ನೇ ದಿನ ಪಿಂಡದಿಂದ, 3ನೇ ಪಿಂಡದಿಂದ ಹೃದಯ ಬರುತ್ತೆ. ನಂತರ ವಿಶೇಷವಾಗಿ 4ನೇ ದಿನ ಪಿಂಡದಿಂದ ಪೃಷ್ಠಂ ಭವೇತ್ ಬೆನ್ನು, 5ರಿಂದ ನಾಭಿ, 6ನೇ ಶ್ರಾದ್ದದಿಂದ ಕಟಿ ಗುಹ್ಯ, 7ನೆಯದರಿಂದ ಸಕ್ತಿನಿ ಭವೇತ್. 7ನೇ ಪಿಂಡ ಪ್ರದಾನದಿಂದ ವಿಶೇಷವಾದ ಈ ಬೆನ್ನೆಲುಬು ಕಡೆ ಇರತಕ್ಕಂಥ ಮೇಲೆ ಕೆಳಗಿನ ವಿಶೇಷವನ್ನು ಸಂಧಿ ಮಾಡತಕ್ಕಂಥದ್ದು ಶಕ್ತಿ, ಅದು ಬರುತ್ತೆ. ಇನ್ನು ನಂತರ 2 ದಿನಗಳಲ್ಲಿ ತೊಡೆ ಮತ್ತು ಪಾದಗಳು ಬಂದ್ಬಿಡುತ್ತೆ. 10ನೇ ದಿನ ಅವನಿಗೆ ಹಸಿವೆ ಬಾಯಾರಿಕೆ ಆ ಶರೀರದಲ್ಲಿ ಹುಟ್ಟುತ್ತೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಪಿಂಡಜಂ ದೇಹಮಾಶ್ರಿತ್ಯ ಕ್ಷುಧಾವಿಷ್ಟ ತೃಷಾರ್ದಿತ ಏಕಾದಶಂ ಚ ಪ್ರೇತೋ ಭುಂಕ್ತೆ ದಿನದ್ವಯಂ. ಈ ವಿಶೇಷವಾಗಿರ್ತಕ್ಕಂಥ ಪಿಂಡದಿಂದ ಶರೀರ ಪಡ್ಕೊಂಡ ಮೇಲೆ ಅವರು 2 ದಿನಗಳ ಕಾಲ ವಿಶೇಷವಾಗಿ ಭೋಜನಾದಿಗಳನ್ನು ಮಾಡುತ್ತಾರೆ. ಮುಂದೆ ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಈ ಹೋಗತಕ್ಕಂಥ ವ್ಯಕ್ತಿಗಳೇನಿದ್ದಾರೆ, 13ನೇ ದಿನ ತ್ರಯೋದಶೇಹನಿ ಪ್ರೇತಃ ಯಂತ್ರಿತಃ ಯಮಕಿಂಕರೈಹಿ ತಸ್ಮಿನ್ ಮಾರ್ಗೇ ವೃಜತ್ಯೇಕೋ ಗೃಹೀತ ಇವ ಮರ್ಕಟಃ. ಕೋತಿಯನ್ನು ಹಿಡ್ಕೊಂಡು ಮಂಗವನ್ನು ಕರ್ಕೊಂಡು ಹೋದಂತೆ ಇವನನ್ನು ಕರ್ಕೊಂಡು ಹೋಗ್ತಾರೆ. 13ನೇ ದಿನ ಒಬ್ಬನೇ ಹೊರಡತಾನೆ ಪಾಪಿಯಾದವ ಈ ಮಾರ್ಗದಲ್ಲಿ. ನಂತರ ಆ ಹೋಗುವಾಗ ಅವನನ್ನು ಬಡೀತಾ ಕರ್ಕೊಂಡು ಹೋಗ್ತಾರೆ. 86,000 ಯೋಜನಗಳ ದೂರ ಯಮಧರ್ಮರಾಜರ ಪಟ್ಟಣ. 86,000 ಯೋಜನಾನಾಂ ಪ್ರಮಾಣತಃ ಯಮಮಾರ್ಗಸ್ಯ ವಿಸ್ತಾರೋ ವಿನಾ ವೈತರಣೀಂ ಖಗ. ವೈತರಣೀ ನದಿಯ ಒಂದು ಅಗಲ, ಅದು ಬಿಟ್ಟರೆ 86,000 ಯೋಜನಗಳಿರುತ್ತೆ. ಅದರಲ್ಲಿ ದಿನದಲ್ಲಿ ಇವರು ಎಷ್ಟು ಪ್ರಯಾಣ ಮಾಡುತ್ತಾರೆ ಎಂದು ಹೇಳ್ತಾ ಇದ್ದಾರೆ. ಚತ್ವಾರಿಂಶತ್ ತಥಾ ಸಪ್ತ ದಿವಾ ರಾತ್ರೇಣ ಗಚ್ಚತಿ ಯೋಜನಾನಾಂ ಶತದ್ವಯಂ. 248 ಯೋಜನೆಗಳಷ್ಟು ದೂರ ಹಗಲು ರಾತ್ರಿ ಹೋಗ್ತಾನೆ ಜೀವ. ಈ ರೀತಿ ತಾನು ಹೋಗ್ತಾ ಅತಿಥ್ಯ ಕ್ರಮಶೋ ಮಾರ್ಗೇ ಪುರಾಣಿ ಮಾನಿ ಷೋಡಶ ಪ್ರಯಾತಿ ಧರ್ಮರಾಜಸ್ಯ ಭವನಂ ಪಾತಕೀ ಜನಃ. 16 ಪಟ್ಟಣಗಳನ್ನು ಈ ಮಾರ್ಗದಲ್ಲಿ ಹೋಗ್ತಾ ಆ ಪಟ್ಟಣಗಳನ್ನು ದಾಟಿಕೊಂಡು ಯಮಧರ್ಮರಾಜರ ಪಟ್ಟಣಕ್ಕೆ ಬರ್ತಾನೆ. ಭವನಕ್ಕೆ ಪಾಪಿಯಾದವ. ನಂತರ ಅಲ್ಲಿ ಇವರನ್ನು ಕರ್ಕೊಂಡು ಹೋಗುವಾಗ ಯಾವ ಯಾವ ಪಟ್ಟಣದಲ್ಲಿ ಇವರು ಹೋಗ್ತಾರೆ ಅಂದರೆ ಹೇಳ್ತಾ ಬರ್ತಾ ಇದ್ದಾರೆ. ಸೌಮ್ಯಂ ಸೌಮ್ಯಪುರ ಸೌರಿಪುರ ನಗೇಂದ್ರ ಭವನ ಗಂಧರ್ವ ಪಟ್ಟಣ ಶೈಲಾಗಮ ಕ್ರೌಂಚ ಕ್ರೂರಪುರ ವಿಚಿತ್ರ ಭವನ ಬಹು ಆಪದ ದುಃಖದ ನಾನಾಕ್ರಂದಪುರ ಸುತಪ್ತ ಭವನ ರೌದ್ರ ಪಯೋವರ್ಷಣ ಶೀತಾಢ್ಯ ಬಹುಭೀತಿ ಪಟ್ಟಣ ಧರ್ಮಭವನ ಯಮಧರ್ಮರಾಜರ ಪಟ್ಟಣ ಮುಂದೆ ಈ ರೀತಿಯಾಗಿರತಕ್ಕಂಥ ಆ ಅದ್ಭುತವಾದ 16 ಪಟ್ಟಣಗಳನ್ನು ದಾಟಿಕೊಂಡು ಮುಂದಕ್ಕೆ ಬರ್ತಾನವ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಆಯಾ ಪಟ್ಟಣಗಳಿಗೆ ಬಂದಾಗ ಅಲ್ಲಿ ಪಾಪಿಯಾದವ ತನ್ನವರು ಕೊಟ್ಟ ಶ್ರಾದ್ದಾದಿಗಳನ್ನು ತಗೊಂಡು ಮುಂದಕ್ಕೆ ಹೋಗ್ತಾ ಇರ್ತಾನವ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರು ಶ್ರಾದ್ದ ಮಾಡಿದರೆ ಅಂದರು. ಅವಾಗ ಮತ್ತು ಹೇಳ್ತಾರೆ ಆ ಯಮಮಾರ್ಗಕ್ಕೆ ಹೋಗ್ತಾ ಇದ್ದಾರಲ್ಲ, ಆ ಯಮಮಾರ್ಗ ಹೇಗಿರುತ್ತೆ, ಕೀದೃಶೋ ಯಮಲೋಕಸ್ಯ ಪಂಥ ಭವತಿ ದುಃಖದ ತತ್ರ ಯಾಂತಿ ಯಥಾ ಪಾಪಾಹ ತನ್ಮೇ ಕಥಯ ಕೇಶವ. ಹೇ ಸ್ವಾಮಿ, ಈ ಯಮಲೋಕದ ಮಾರ್ಗ ಏನಿದೆ ಅದರಲ್ಲಿ ಹೇಗಿರುತ್ತೆ ದುಃಖವನ್ನು ಕೊಡತಕ್ಕಂಥ ಮಾರ್ಗ, ಅಲ್ಲಿ ಪಾಪಿಗಳು ಹೇಗೆ ಹೋಗ್ತಾರೆ ಅದನ್ನು ಹೇಳಿ ಅಂತ ಚೆನ್ನಾಗಿ ಹೇಳಿದರೆ ದೇವರಂತಾರೆ, ಹೇ ಗರುಡ ಹೇಳುತ್ತೇನೆ ಕೇಳು, ಕೇಳಿದರೇನೆ ನನ್ನ ಕಂಪ ಹುಟ್ಟು ಬಿಡುತ್ತೆ, ನಾವು ಆ ಅನುಭವಿಸಿದವರ ಪರಿಸ್ಥಿತಿಯನ್ನು ನೋಡು. ಅಲ್ಲಿ ಗಿಡದ ನೆರಳಿರಲ್ಲ, ಭೀಕರವಾಗಿರತಕ್ಕಂಥ ದ್ವಾದಶಾತಿಥ್ಯರ ಬೆಳಕು ತಾಪ ಇರುತ್ತೆ, ಅನ್ನಾದಿಗಳಿರಲ್ಲ, ಹಸಿವೆ ಆಗ್ತಾ ಇರುತ್ತೆ ಇವರಿಗೆ. ನದಲಂ ದೃಶ್ಯತೆ ಕ್ವಾಪಿ ತೃಷಿಜೋ ಅತೀವ ಯಹ್ ಪಿಬೇತ್, ತುಂಬ ಬಾಯಾರಿಕೆ ಆಗ್ತಾ ಇರುತ್ತೆ, ನೀರು ಕುಡಿಲಿಕ್ಕೆ ಇರಲ್ಲ, ಜೊತೆಗೆ ಶ್ರಮ ಆಗ್ತಾ ಇರುತ್ತೆ, ಜೊತೆಗೆ ಇವರು ಬಡೀತಾ ಕರ್ಕೊಂಡು ಹೋಗ್ತಾ ಇರ್ತಾರೆ ಪಾಪಿಗಳು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ತಸ್ಮಿನ್ ಗಚ್ಚತಿ ಪಾಪಾತ್ಮ ಚೀತವಾತೇನ ಪೀಡಿತ ಕಂಟಕೈರ್ ವಿಧತೆ ಕ್ವಾಪಿ ಕ್ವಚಿತ್ ಸರ್ಪೈಹಿ ಮಹಾವಿಷೈಹಿ. ಅಲ್ಲಿ ಹೋಗುವಾಗ ತುಂಬ ಗಾಳಿ ಥಂಡಿ ಆದಮೇಲೆ ಬಿಸಿಲು ಎಲ್ಲ ರೀತಿಯಲ್ಲಿ ತೊಂದರೆ ಬರ್ತಾ ಇರುತ್ತೆ. ಒಂದು ಕಡೆ ಅವನಿಗೆ ಮುಳ್ಳುಗಳಿರುತ್ತೆ, ಮಹಾವಿಷ ಸರ್ಪಗಳು ಕಚ್ತಾ ಇರುತ್ತೆ, ಸಿಂಹ ವ್ಯಾಘ್ರ ನಾಯಿ ಮೊದಲಾದೆಲ್ಲ ಅವನು ಕಚ್ಚಿ ತಿಂತಾ ಬರುತ್ತೆ, ಅಲ್ಲಲ್ಲಿ ಚೇಳುಗಳೆಲ್ಲ ಕಚ್ತಾ ಬರುತ್ತೆ, ಇನ್ನೊಂದು ಕಡೆ ಬೆಂಕಿ ಸುಡ್ತಾ ಇರುತ್ತೆ. ಅಂದರೆ ಈ ಆಕಾರದಲ್ಲಿ ಆಯಾ ಯಮಧರ್ಮರಾಜರ ಭಟರೇ ಬಂದು ಇವರಿಗೆ ತೊಂದರೆ ಕೊಡ್ತಾ ಇರ್ತಾರೆ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಅಲ್ಲಿ ಮಹಾಘೋರವಾದ ಒಂದು ವನವಿದೆ, ಅಸಿಪತ್ರ ವನ ಅಂತ. ಯೋಜನಾನಾಂ ಸಹಸ್ರೇ ದ್ವೇ ದ್ವಿಸ್ತಾರಾಯ ಮತಃಪರಂ. ಆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವನ, ಆ ವನದಲ್ಲಿ ಏನಿದು ಅಂದ್ರೆ ಹೇಳ್ತಾರೆ ಅಸಿಪತ್ರ ವನ ಅಂತ. ಆ ಎಲ್ಲ ವನ ಅದರಲ್ಲಿ ಗಿಡಗಳು ಅದಕ್ಕೆ ಎಲೆಗಳಿರುತ್ತೆ, ಆ ಎಲೆಗಳು ಹೇಗಿರುತ್ತೆ, ಖಡ್ಗದಂತೆ ಚೂಪಾದ ಎಲೆಗಳಿರುತ್ತೆ. ಅದರಲ್ಲಿ ಇವನನ್ನ ಕಾಗೆ ಗೂಬೆ ಗಿಡಗ ಹದ್ದು ಜೇನುನೊಣ ಸೊಳ್ಳೆಗಳು ಎಲ್ಲ ತುಂಬಿರುತ್ತೆ. ಆ ಖಡ್ಗದಂತೆ ಇರುವ ಎಲೆ ಅವರ ಪಾಪಿಗಳ ದೇಹವನ್ನು ಕತ್ತರಿಸ್ತಾ ಬರ್ತಾ ಇರುತ್ತೆ. ಅದರಲ್ಲಿ ಯಮಧರ್ಮರಾಜರ ಭಟರು ಇವರನ್ನು ಸೆಲೆಕೊಂಡು ಹೋಗ್ತಾರೆ. ಆದರೆ ಬದುಕಿರುವಾಗ ಸಾಲಗ್ರಾಮ ಸ್ಪರ್ಶಾದಿಗಳು ಮಾಡಿದವರನ್ನಾಗಲಿ ಪೂಜಾ ಮಾಡಿದರನ್ನಾಗಲಿ ಹರಿನಾಮ ಸ್ಮರಣೆ ಮಾಡಿದವರಿಗೆ ಈ ಮಾರ್ಗದಲ್ಲಿ ಹೋಗುವುದಿಲ್ಲ, ಹೆದರಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿದಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಪುನಃ 11 ಕಾಲಕ್ಕೆ ಸೇರೋಣ. ಈ ರೀತಿಯಲ್ಲಿ 5 ದಿನಗಳ ಕಾಲ, ಇವತ್ತು 5ನೇ ದಿನ, ಆ ಪ್ರಕಾರ 9ನೇ ದಿನದವರೆಗೂ 5, 6, 7, 8, 9 5 ದಿನಗಳ ಕಾಲ ಈ ಗರುಡ ಪುರಾಣವನ್ನು ಹೇಳೋದಾಗುತ್ತೆ. ಶ್ರೀಕೃಷ್ಣಾರ್ಪಣಮಸ್ತು.